ಮತ್ತೆ ಮರೆಸ್ತಾನೆ. ಯಾವ ರೀತಿ ಮಾಡ್ತಾನೆ ಗೊತ್ತೇನು? ಅವನು ಗುಣಕರ್ಮಾಣಿ ಸರ್ವಶ ಮಾಡಬೇಕಾದ್ರೆ ಜೀವರ ಪ್ರಕೃತಿ ಇದೆಯಲ್ಲ ಅದನ್ನು ಬೇಸ್ ಮಾಡಿಕೊಡ್ತಾನೆ. ಒಂದು ತನ್ನ ಪ್ರಕೃತಿ, ಒಂದು ಜಡ ಪ್ರಕೃತಿ, ಇನ್ನೊಂದು ಆಯಾ ಜೀವರ ಪ್ರಕೃತಿ. ಅದು ಒಂದು ದುರ್ಯೋಧನೆ ಬುದ್ಧಿ ಯಾಕೆ ಗಾಂಧಾರಿ ಅರ್ಥ ಮಾಡಿಕೊಳ್ಳೇ ಇಲ್ಲ, ಕೃಷ್ಣನ್ ಬೈದು ಬಿಡ್ತಾಳೆ, ಏನ್ ಕೃಷ್ಣ ಹೀಗೆ ಮಾಡಿಬಿಟ್ಟೆ ನಿನಗೆ ಅಂತ ಬೈತಾಳೆ ಗಾಂಧಾರಿ. ಮುಂದೆ ಬರುತ್ತೆ ಕೃಷ್ಣ ನಮ್ಮ ವಂಶ ಹಾಳಾಗ್ಲಿಕ್ಕೆ ನೀನೇ ಕಾರಣ ಅಂತ ಹೇಳ್ಬಿಟ್ಲು. ಅಡಿ ಹೇಳ್ಬಿಟ್ಟು ನೀನೇ ಕಾರಣ, ಯಾತಕ್ಕೆ ನೀನು ದೇವರು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ನನ್ನ ಮಗನ ಯಾಕೆ ಒಳ್ಳೆ ಬುದ್ಧಿ ಕೊಡ್ಲಿಲ್ಲ ಅದ್ಲೇ ಜೋರು ಮಾಡ್ತಾಳೆ, ಮತ್ತಿದು ಸಮಸ್ಯೆ ನಂದು ಕೃಷ್ಣ ನನ್ನ ಬುದ್ಧಿ ಯಾಕೆ ಕೊಡ್ಲಿಲ್ಲ ನೀನೀಗ. ಕೃಷ್ಣ ಹೇಳಿ ನಕ್ಕ ಬಿಟ್ಟಂತೆ, ಕೃಷ್ಣ ನಕ್ಕ ಬಿಡ್ತಾನೆ, ಆಮೇಲೆ ಶಾಪ ಕೊಟ್ಬಿಡ್ತಾನೆ. ಕೃಷ್ಣ ಆಮೇಲೆ ಹೇಳ್ತಾನೆ, ಅಮ್ಮ ಎಂತ ಕೆಲಸ ಮಾಡ್ತಿ ಈಗ, ಮೇಸ್ಟರ್ ಇರ್ತಾ ವ್ಯಾಲ್ಯೂ ಇರ್ತಾವೆ, ಇವನೇ ನೋಡಿದ್ರೆ ಮಗನ ಫೇಲ್ ಮಾಡಿ ಹೊಡ್ಲಕ್ಕೆ ಹೋದ್ರೆ ಹಾಗೋ ಹಾಗೆ, ಇವನೇ ನನ್ನ ಮಗನ ಫೇಲ್ ಮಾಡಿದ್ದು ಅಂತ ಕೇಳಿದ್ರೆ ನಿನ್ನ ಮಗ ಪೇಪರ್ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ ಅಂತ ತೋರಿಸಿದ್ರೆ ಹಾಗೋ ಹಾಗೆ. ಅದು ಪ್ರಕೃತ್ಯೈವ ಜೀವನ ಆಚಾರ ಹೇಳ್ತಾರೆ, ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿ ನಿತ್ಯ ಸರ್ವ ಜೀವೇಶು ಸಂಸ್ಥ. ಜೀವರ ಸ್ವರೂಪ ಅಂತ ಒಂದಿದೆ. ದ್ವಿತೀಯಂ ಅನಾದಿ ಕರ್ಮ ಇವ, ಅನಾದಿ ಕಾಲದ ಕರ್ಮ ಅಂತಿದೆ. ಆಮೇಲೆ ತೃತೀಯ ಪ್ರಯತ್ನ ಇದೆ, ಏತಾನ್ಯನುಸೃತ್ಯ ಫಲಂ ದದಾ ನೀತಿ ಅಶೈವ ಸಂಕಲ್ಪ ಇತಿ ಸ್ವತಂತ್ರತಾ. ಅವರ ಯೋಗ್ಯತೆ, ಅವರ ಒಂದು ಪ್ರಯತ್ನ, ಅವರಿಗೆ ಮಾಡಿರತಕ್ಕಂಥ ಸಾಧನೆ, ಈ ಮೂರರ ಮೇಲೆ ಭಗವಂತ ಮುಂದಿನ ಫಲ ಕೊಡೋದ್ರಿಂದ ಪರಮಾತ್ಮನನ್ನ ಯಾವಾಗಲೂ ಕೂಡ ಏನೋ ಬಯ್ಯೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು ಅದನ್ನು. ಅವನು ಅಲೆಯವರು ಸಿಕ್ಕರು ಕೂಡ ಯಾವ ಬೇಲಕ್ಕೆ ಹೋಗ್ತಾನೆ, ಅಪ್ಪ ಅವ್ರನ್ನ ಅಪ್ಪ ಸುಮ್ಮನೆ ಇರು ಸಾಕು ಬರಿ ಪೇಪರ್ ನಾನು ಕೊಟ್ಟಿದ್ದೆ ಸುಮ್ಮನೆ ಇರು ತಕ್ಷಣ ಹೇಳಬೇಕದು. ಅದು ಬಿಟ್ಟು ನೋಡಿ ಅಪ್ಪ ನೀನು ಒಂದು ನೋಡು ನಾನು ಒಂದು ಹೊಡಿತೀನಿ ಅಂತ ಕೇಳಿದರೆ ಎಷ್ಟು ಅನ್ಯಾಯ ಇದೆ. ಒಂದು ಹೇಗೆ ಅಧ್ಯಾಪಕನ ಅರ್ಥ ಮಾಡ್ಕೋಬೇಕಲ್ಲ, ಎಕ್ಸಾಮಿನರ್ನ ಅರ್ಥ ಮಾಡ್ಕೋಬೇಕಲ್ಲ, ಹಾಗೆ ದೇವನ ಅರ್ಥ ಮಾಡ್ಕೊಳ್ಬೇಕು. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇವರನ್ನು ಕರ್ತೃ ಅಂತ ತಿಳ್ಕೊಳ್ಬೇಕು, ನಮ್ಮನ್ನು ಕರ್ತೃ ಅಲ್ಲ ಅಂತ ತಿಳ್ಕೊಳ್ಬೇಕು. ಎರಡೆರಡು ದೇವರು ಎಲ್ಲವನ್ನೂ ಮಾಡಿಸ್ತಾನೆ, ಆದರೆ ಸುಮ್ಮನೆ ಮಾಡಿಸೋದಿಲ್ಲ, ಇದನ್ನೆಲ್ಲ ನೋಡಿ ಮಾಡಿಸ್ತಾನ. ಆದ್ದರಿಂದ ದೇವರ ಯಾವುದೇ ಒಂದು ಕಾರ್ಯದ ಹಿನ್ನೆಲೆಯಲ್ಲಿ ನಮ್ಮ ಹಿಂದಿನ ಕರ್ಮಗಳು ಸೇರಿರೋದ್ರಿಂದ ನಾವು ದೇವರನ್ನ ದೂರಿ ಉಪಯೋಗ ಇಲ್ಲ, ದೇವರನ್ನ ಪ್ರಾರ್ಥಿಸಬೇಕೇ ಹೊರತು ದೂರಿದ್ರಿಂದ ಅರ್ಥ ಇಲ್ಲ. ಇದನ್ನು ಯೋಚನೆ ಮಾಡಿಕೊಂಡ್ರೆ ಎಷ್ಟು ಅಪೂರ್ವವಾದಂಥ ಹಿರಿಮೆಯನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ಹೀಗೆ ಆರಾಧನೆ ಮಾಡಬೇಕು. ಈ ರೀತಿಯಲ್ಲಿ ಪ್ರತಿಯೊಂದು ಅರ್ಥದಲ್ಲಿ ನೋಡ್ತಾ ಹೋದರೆ ದೇವರ ಅರ್ಥ ನಮಗಾಗತ್ತೆ. ಯಥಾ ಭೂತ ಪೃಥಕ್ ಭಾವಂ ಪಶ್ಯತಿ ಏಕತ್ವಂ ಅಂತ ಹೇಳ್ತಾರೆ. ಏಕಸ್ಥ ಮಾಸ್ಥಿತ, ಇಡೀ ಪ್ರಪಂಚ ಎಲ್ಲ ಇದೆ, ಎಲ್ಲ ಪ್ರಾಣಿಗಳು ಎಲ್ಲವೂ ಉಂಟು, ಎಲ್ಲಿ ನೋಡ್ಬೇಕು ಅವನ್ನ? ಏಕಸ್ಥಂ, ಏಕಸ್ಥನನ್ನಾಗಿ ನೋಡ್ಬೇಕಂತ. ಏಕ ಅಂದ್ರೆ ಭಗವಂತ, ಎಲ್ಲ ದೇವರ ಕೈಯಲ್ಲಿದೆ, ಇದನ್ನು ನೋಡ್ಬೇಕು ನಾವು. ಎಲ್ಲ ದೇವರ ಕೈಯಲ್ಲಿದೆ, ಈ ಮಾತು ಅರ್ಥ ಮಾಡ್ಕೊಂಡು ಬಿಟ್ರೆ ನಾ ಎಲ್ಲ ಇದೆಲ್ಲ ಫೈಲ್ ಯಾರ ಕೈಯಲ್ಲಿದೆ? ಆಫೀಸ್ ಪ್ರತಿಯೊಂದು ಚಟುವಟಿಕೆ ಕೂಡ ಮುಖ್ಯಸ್ಥನ ಕೈಯಲ್ಲಿರುತ್ತೆ. ಸ್ಟೇಟಲ್ಲಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಮುಖ್ಯಮಂತ್ರಿ ಕೈಯಲ್ಲಿದೆ, ಅದೇ ರೀತಿ ದೇಶದ ಪ್ರತಿಯೊಂದು ವ್ಯವಸ್ಥೆ ಪ್ರಧಾನಮಂತ್ರಿ ಕೈಯಲ್ಲಿದೆ. ಜಗತ್ತಿನ ಪ್ರತಿಯೊಂದು ವ್ಯವಸ್ಥೆಯ ಪ್ರತಿಯೊಂದು ಭಾಗವೂ ಕೂಡ ಏಕಸ್ಥ ಭಗವಂತನ ಕೈಯಲ್ಲಿದೆ. ಅವನು ಯಾರು ಹೆಲ್ಪ್ ತಗೊಳ್ಬೇಕಾಗಿಲ್ಲ, ತಾನು ಏನ್ ಬೇಕಾದ್ರೂ ಮಾಡ್ತಾನೆ. ಆಫೀಸರ್ ಟೈಪಿಸ್ಟ್ ಕರಿಬೇಕು ಕರಿಬೋದ್ಬೇಕಾದ್ರೆ ಅವನ ಕರಿ ಕೆ ಸರ್ಕಾರ್ ರಜೆ ನಾಳೆ ಬನ್ನಿ ಅಂತ ಹೇಳಬೇಕಾಗ್ತದೆ. ನೀವು ಸೈನ್ ಮಾಡುವಾಗ ಕೂಡ ಕೆ ಸರ್ಕಾರ್ ಬಂದಿಲ್ಲ, ನಿಮ್ಮ ಫೈಲ್ ಎಲ್ಲ ಬೇಗ ಹಾಕೊಂಡು ಹೋಗಿಬಿಟ್ಟಿದ್ದಾರೆ ಈ ಮಧ್ಯೆ. ಆದ್ರೆ ಏನು ಮಾಡಾಗಿಲ್ಲ, ದೇವರಾಗಲ್ಲ, ಪ್ರತಿಯೊಂದು ತನ್ನ ಕೈಯಲ್ಲಿ, ಏನನ್ನೂ ಮಾಡಬಲ್ಲ. ಈ ರೀತಿಯಾದ ಅಧಿಕಾರಿ ಭಗವಂತ ಒಬ್ಬನೇ. ಇನ್ ಎಂಥ ಅಧಿಕಾರಿಯು ಕೂಡ ಡಿಪೆಂಡೆಂಟ್ ಆಗಿರ್ತಾನೆ ಎಷ್ಟೋ ಸಲ, ಯಾರ್ಯಾರ ಮೇಲೂ ಡಿಪೆಂಡೆಂಟ್ ಆಗ್ತಾನೆ. ಆದರೆ ಭಗವಂತ ಮಾತ್ರ ಸ್ವತಂತ್ರ ಅಂದ್ರೆ ಸ್ವತಂತ್ರ. ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಭಗವಂತ ಆಲ್ ಇನ್ ಆಲ್ ಎಂಬ ಶಬ್ದಕ್ಕೆ ಅದೇ ಅರ್ಥ. ನಾವು ಬೇರೆ ಕಡೆ ಅಧಿಕಾರಿಗಳನ್ನು ನೋಡಿರ್ತೇವೆ, ಲಿಮಿಟೇಷನ್ನ ನೋಡಿರ್ತೇವೆ. ಆದರೆ ಭಗವಂತ ಹಾಗಲ್ಲ, ಅವನು ಎಂಥ ಅಧಿಕಾರಿ ಅಂದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಸಕಲ ವಿಧ ದೋಷ ದೂರ. ಅದು ನಮ್ಗೆ ಅರ್ಥವಾದರೆ ನಮ್ಮ ದೇವರನ್ನ ಒಬ್ಬ ರಾಜ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಅವನನ್ನು ಕಂಪೇರ್ ಮಾಡೋಕ್ಕೆ ಇನ್ನೊಂದು ವಸ್ತುವೇ ಇಲ್ಲ ಅಂತ ಹೇಳಿಬಿಡುತ್ತೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಭಗವಂತನ ಚಿತ್ರ. ಈ ಚಿತ್ರ ಬರೆದ ಹೊತ್ತು ದೇವರು ನಮ್ಗೆ ಅರ್ಥವಾಗಿಲ್ಲ ಅಂತಾನೆ ಅರ್ಥ. ತಥೋ ಪಶ್ಯತಿ ವಿಸ್ತಾರಂ, ಯಾವಾಗ ದೇವರಿಂದನೇ ವಿಸ್ತಾರವಾಗೋದು, ಎಲ್ಲ ಇರೋದು ದೇವರೊಳಗೆ, ವಿಸ್ತಾರವಾದಲ್ಲಿಂದ ಬ್ರಹ್ಮ ಸಂಪದ್ಯತೆ ತದಾ. ತಥಾ ಪಶ್ಯತಿ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಎಲ್ಲವೂ ದೇವರ ಕೈಯಲ್ಲಿದೆ, ಎಲ್ಲವೂ ಕೂಡ ದೇವರಿಂದನೇ ಆಗ್ತಾ ಇದೆ ಅನ್ನೋ ದೇವರ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದರೆ ಆಗ ಅವನೇನಾಗ್ತಾನೆ, ಬ್ರಹ್ಮ ಸಂಪದ್ಯತೆ ತದಾ, ಪರಮಾತ್ಮನ ಹತ್ತಿರ ತಲುಪ್ತಾನೆ. ಪರಮಾತ್ಮನ ಹತ್ತಿರ ತಲುಪಬೇಕಾದ್ರೆ ಈ ಒಂದು ಹಂತವನ್ನು ದಾಟಬೇಕು. ಎಲ್ಲವೂ ದೇವರ ಕೈಯಲ್ಲಿದೆ, ಈ ಹಿರಿಮೆ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಅದು ಹಿರಣ್ಯಕಶಿಪು ಅಷ್ಟು ಕೂಗಾಡ್ತಾ ಇದ್ದಾನೆ, ಪ್ರಹ್ಲಾದ ಕಾಮ ಕೂತಿದ್ದಾನೆ. ಅವನಿಗೆ ಬರಲಾದ ಬರೀ ಸಣ್ಣ ಹುಡುಗ, ಬರೀ ಕೈ, ಏನೇನೂ ಇಲ್ಲ, ಕವಚ ಕೂಡ ಹಾಕ್ಕೊಂಡಿಲ್ಲ ಪಾಪ, ಕವಚ ಇಲ್ಲ, ಏನೇನೂ ಇಲ್ಲ, ಹಿರಣ್ಯಕಶಿಪು ಎಲ್ಲ ಇದೆ, ವರ ಇದೆ, ಜೊತೆಗೆ ವರ ಇದೆ, ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ, ತಂದೆ ಮನೆ ಏನು ವೈಭವನೇ ವೈಭವ ಅವನಿಗೆ. ಹಿಡ್ಕೊಂಡು ಅಷ್ಟು ಕೂಗಾಡಿದ್ರೆ ಪ್ರಹ್ಲಾದನ ಏನು ಯೋಚನೆ ಇಲ್ಲ, ಹೊಡೆದು ಬಿಡ್ತೇನೆ ಅಂತ ಕೇಳಿದ್ರೆ ಏ ಹೇಗೆ ಹೊಡಿತೀನಿ ಅಂತ ಕೇಳ್ತಾನೆ. ಹೇಗೆ ಹೊಡಿತೀಯ? ಏಕಸ್ಥ ಬನು ಪಶ್ಯತಿ, ದೇವರ ಕೈಯಲ್ಲಿ ಎಲ್ಲವೂ ಕೂಡ ಅವ್ರು ಕೊಲ್ಲ ಕೊಟ್ಟರೆ ಉಳಿಸೋಕ್ಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ, ಅವ್ರು ಉಳಿಸಿದ್ರೆ ನಿನ್ನ ಕೊಲ್ಲಕ್ಕೆ ನಿನ್ನ ಕೈಯಲ್ಲಿ ಆಗೋದೇ ಇಲ್ಲ. ನ ಕೇವಲಮ್ಮೇ ಭವತಶ್ಚ ರಾಜನ್ ಸವಯವ ಬಲಂ ಬಲಿನಾಂಚಾಪರೇಶಾಂ. ಪ್ರಹ್ಲಾದರ ಬದುಕು ಅಲ್ಲಿದೆ, ತತ್ವ ಇಲ್ಲಿದೆ. ಪ್ರಹ್ಲಾದ ಯಾತಕ್ಕೆ ಹೇಗೆ ಬದುಕಿದ ಅಂತ ಭಗವದ್ಗೀತೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಅದಕ್ಕೆ ಹೇಳಿದ್ದು ಇದು ದರ್ಶನ, ಅದು ನಿದರ್ಶನ. ಇದು ದರ್ಶನ ಥಿಯರಿ, ನಿದರ್ಶನ ಅದು ಪ್ರಾಕ್ಟಿಕಲ್. ಆಗ ನಮಗೆ ಬ್ರಹ್ಮ ಸಂಪದ್ಯತೆ ತದ ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮ ಅಯಂ ಅವ್ಯಯ. ಪರಮಾತ್ಮ ಅನಾದಿಯಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ, ಅವ್ಯಯನಾಗಿದ್ದಾನೆ, ಅನಾದಿಯವನು. ಯಾರೂ ದೇವರನ್ನು ಮಾಡಿದ್ದಲ್ಲ, ಆದಿಯೇ ಇಲ್ಲ ಪರಮಾತ್ಮನಿಗೆ, ಆದಿಯೇ ಇಲ್ಲ ಅನಾದಿಯವನು. ಅನಾದಿತ್ವಾತ್ ನಿರ್ಗುಣತ್ವಾತ್ ಅವನಿಗೆ ಗುಣಗಳೇ ಇಲ್ಲ. ಮೊದಲೇ ಹೇಳಿದೆ ಗುಣಗಳು ಅಂತ ಹೇಳಿದರೆ ಸತ್ವಗುಣ, ರಜೋಗುಣ, ತಮೋಗುಣ. ಮುಂದಿನ ಅಧ್ಯಾಯ ಪೂರ್ತಿ ಅದನ್ನೇ ಹೇಳೋದು. ಇಷ್ಟು ನಮ್ಮ ಕೇಳ್ಕೊಂಡ್ಬಿಟ್ಟಿದ್ರೆ 14ನೇ ಅಧ್ಯಾಯ ಪೂರ್ತಿ ಗುಣತ್ರಯ ವಿಭಾಗ ಯೋಗ ಅಂತಾನೆ ಹೆಸರದ. ಈ ಪದ ನಿಮಗೆ ತಿಳ್ಕೊಬೇಕಾದ ಪೂರ್ತಿ ಅರ್ಥ ಅಲ್ಲೇ ಆಗುತ್ತೆ. ಆದ್ರಿಂದ ಆ ಗುಣಗಳಿಲ್ಲ ಅಂತ ಅರ್ಥ. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ, ಅವು ಪರಮಾತ್ಮನಿಗಿಲ್ಲ. ಜ್ಞಾನಾನಂದಾದಿ ಗುಣಗಳು ಮಾತ್ರ, ಅನಂತ ಗುಣಗಳು ಪರಮಾತ್ಮನಿಗೆ ಉಂಟು. ನಮಗೆಲ್ಲ ಬಂಧನವಾಗಲಿಕ್ಕೆ ಕಾರಣ ಈ ಗುಣಗಳು. ಆ ಗುಣಗಳು ಈ ಗುಣಗಳು ದೇವರಿಗಿಲ್ಲ, ಆ ಗುಣಗಳಿದೆ. ಅನಾದಿತ್ವ ನಿರ್ಗುಣತ್ವ ಪರಮಾತ್ಮ ಅಯಂ ಅವ್ಯಯ. ಶರೀರಸ್ಥೋಪಿ ಕೌಂತೇಯ ನಕರೋತಿ ನಲಿಪ್ಯತೆ. ಶರೀರಸ್ಥೋಪಿ ಕೌಂತೇಯ ನಾಕರೋತಿ ನಲಿಪ್ಯತೆ. ದೇಹದಲ್ಲಿದ್ದಾನೆ, ಅವನಿಗೆ ಲೇಪವೇ ಇಲ್ಲ. ನ ಮಾಡಿಲ್ಲ ಅಂತಾನೆ, ಅವನಿಗೆ ಲೇಪವೇ ಇಲ್ಲ. ಯಾಕೆ? ಪರಮಾತ್ಮ ಮಾಡ್ತಾನೆ, ಮಾಡಿಲ್ಲ ಅಂತ ಹೇಳ್ತಾರಂತೆ. ಯಾತಕ್ಕೆ? ಮಾಡಿದ್ದಾನೆ, ಮಾಡಿಲ್ಲ ಅಂತ ಕರೀತಾರೆ ದೇವರನ್ನ. ಕಾರಣ ಹೇಳ್ತಾರೆ, ನಾವು ಅಷ್ಟೇ ಮಾಡಿದ್ದೇವೆ, ಮಾಡಿಲ್ಲ. ನಾವು ಅನ್ಕೋಬೇಕಂತೆ ಮಾಡಿದ್ದೇವೆ, ಮಾಡಿಲ್ಲ. ದೇವರಂತಾನಂತೆ ನಾನು ಮಾಡಿದ್ದೇನೆ, ಮಾಡಿಲ್ಲ. ಈ ಮಧ್ಯೆ ಮಾಡಿದವರು ಯಾರಂತ ಪ್ರಶ್ನೆ ಬರುತ್ತೆ. ಈ ಮಧ್ಯೆ ಯಾರೂ ಮಾಡಿಲ್ಲ, ಮಾಡಿದವರು ಯಾರಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ನಾವು ಮಾಡಿಲ್ಲ, ದೇವರು ಮಾಡಿಸಿದ್ದನ್ನು ಮಾಡಿದ್ದೇವೆ. ದೇವರು ಮಾಡಿದ್ದಾನೆ ಆದರೂ ಮಾಡಿಲ್ಲ, ಯಾಕೆಂದರೆ ನಮ್ಮಂತೆ ಮಾಡೋದಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಕಮಿಟ್ಮೆಂಟೇ ಇಲ್ಲ, ಇನ್ವಾಲ್ವ್ಮೆಂಟೇ ಇಲ್ಲ. ಆದ್ದರಿಂದ ಅವನಿಗೆ ಏನು ಮಾಡಿದರೆ ಏನಿಲ್ಲ, ಮಾಡ್ತಾನೆ ಹೌದು, ಅದರ ಬಂಧನ ಇಲ್ಲ ಅಂತ ಅರ್ಥ. ನಕರೋತಿ ನಲಿಪ್ಯತೆ. ಹಿಂದೆ ಹೇಳಿದ್ದಾರೆ ಅರ್ಜುನ, ನಾನು ಏನಿದೆ ಅಂತ ಮಾಡಬೇಕಾಗಿದೆ ನಾನು ಅಂತ ಹೇಳುತ್ತೆ. ನನಗೆ ಏನಿಲ್ಲ ಅಂತ ಮಾಡಬೇಕಾಗಿದೆ ನಾನೀಗ. ನಾನವಾಪ್ತಂ ಅನಾಪ್ತಮ್ಯಂ ವರ್ತ ಏವಚ ಕರ್ಮಣಿ. ಆದ್ದರಿಂದ ನನಗೆ ಲೇಪ ಇಲ್ಲ ಅಂತ ಅವ್ರು ತಿಳ್ಕೊಡ್ತಾನಲ್ಲ, ಅವನಿಗೂ ಲೇಪ ಇಲ್ಲದಾಗ ಆಗಿಬಿಡ್ತಾನೆ. ಅಷ್ಟು ಮೇಲಕ್ಕೆ ಹೋಗಿಬಿಡ್ತಾನೆ. ನನ್ನ ಅಕರ್ತಾರಂ ಯಃ ಪಶ್ಯತಿ ಸ ಪಶ್ಯತಿ. ನನ್ನ ಅಕರ್ತೃ ಅಂತ ತಿಳ್ಕೊಡ್ಬೇಕು. ಅದರ ಅರ್ಥ ಇಷ್ಟೇ, ದೇವರು ದ್ವೇಷ ಅಸೂಯಿಂದ ನಮಗೇನೋ ಮಾಡಿಲ್ಲ, ನಾವು ತಪ್ಪು ಮಾಡಿದ್ದೇವೆ ಅದರಿಂದ ಆ ರೀತಿ ಮಾಡಿದ್ದಾನೆ ಅಂತ ಭಾವನೆ ಬಂದರೆ ತುಂಬ ಜನ ದೇವರನ್ನ ದೂರ ಅಭ್ಯಾಸ ಮಾಡಿರ್ತಾರೆ. ತುಂಬ ಜನಗಳಿಗೆ ಯಾರನ್ನು ಬೈತಾರೋ ಬಿಡ್ತಾರೋ, ದೇವ್ರನ್ನ ಗ್ಯಾರಂಟಿ ಬೈತಾರೆ. ಯಾರದ ಮನೆಗೆ ಯಾರೋ ಸತ್ತಿರ್ತಾರೆ, ಮಾತಾಡ್ಸಕ್ಕೆ ಹೋಗಿರ್ತಾರೆ, ಸುಮ್ಮನೆ ಮಾತಾಡಿಸ್ಬಿಡಬಾರದೆ, ದೇವ್ರ ಅನ್ಯಾಯ ಮಾಡಿಬಿಟ್ಟ ನಿಮಗೆ ಅಂತ ಹೇಳ್ಬರ್ತಾರೆ. ಓ ಭಾರತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಂದು ಪಾಪ, ದೇವ್ರ ಅನ್ಯಾಯ ಮಾಡಿಬಿಟ್ಟು. ಇವ್ರು ಭಾಳ ನ್ಯಾಯ ಸಲ್ಲಿಸೋ ಮನುಷ್ಯ ಇವರಾಗಿದ್ದಾರೆ. ಎಷ್ಟು ಮೂರ್ಖರಿದ್ದಾರೆ, ದೇವ್ರ ಮೇಲೆ ಕಷ್ಟರ ಹೋಗ್ಬೇಕಾಗಿತ್ತ ಇವರು. ಎಷ್ಟು ಪಾಪಿಗಳು, ದೇವ್ರು ಮಾಡಿದ್ದಾರೆ, ಯೋಚನೆ ಮಾಡಬೇಡಿ. ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ. ದೇವರು ಮಾಡಿದ ಆದ್ಮೇಲೆ ಅದಕ್ಕೆಂದು ಕೆಟ್ಟ ಬುದ್ಧಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವ್ರನ್ನ ಹಾಗೆ ನೋಡ್ಬೇಕು ನಾವು. ಕೆಲವರು ಇರ್ತಾರೆ, ಏನ್ರಿ ನಮ್ಮ ಮನೆ ಹಣ್ಣು ಹುಳಿ ಅಂತೀರಾ, ನಮ್ಮ ಮನೆ ಅಂದ್ರೆ ಕಲ್ಲು ಸಕ್ಕರೆ, ಅವಳ ಪಾಲಿಗೆ ಅಷ್ಟೇ, ಉಳಿದವರಿಗೆ ಅಲ್ಲ. ಅವ್ರ ಅಭಿಮಾನ ಅವನಿಗೆ ಪಾಪ. ನಮ್ಮ ಹುಡುಗ ಅಂದ್ರೆ ಜಮ್ಮು ಕಲ್ಲೋಡಿಗೆ ಬಂದಿರ್ತಾರೆ, ಜಮ್ಮು ಇವನಿಗೆ ಪಾಲಿಗೆ ಪಾಪ. ಅವನಿಗೆ ಅಷ್ಟು ಮೋಹ ಇರ್ತದೆ. ಮಕ್ಕಳ ಮೇಲೆ ಮೋಹ ಇದೆ, ನಿಮ್ಮ ಮನೆ ಹಣ್ಣಿನ ಮೇಲೆ ಮೋಹ ಇದೆ, ನಿಮ್ಮ ಮೇಲೆ ವಸ್ತುವಿನ ಮೇಲೆ ಮೋಹ ಇದೆ, ನಮ್ಮ ದೇವ್ರ ಮೇಲೇನು ಮೋಹ ಇಲ್ಲವಲ್ಲ, ಏನು ಆಶ್ಚರ್ಯ. ನಮ್ಮ ದೇವರು ಮೋಸ ಮಾಡ್ತಾನೇನ್ರಿ, ಆ ರೀತಿ ಕೇಳಬೇಕು. ನಮ್ಮ ಹುಡುಗ ಕಲ್ಲೊಡಿತಾರ ಅಂತ ಕೇಳ್ತಿರಲ್ಲ, ನಮ್ಮ ದೇವರು ಮೋಸ ಮಾಡ್ತಾನ? ಎಂದೆಂದು ದೇವರು ಮೋಸ ಮಾಡೋದೇ ಇಲ್ಲ. ಯಾಕೆ? ದೋಷ ಇದ್ರೆ ಮೋಸ ಮಾಡಲಿಕ್ಕೆ. ಮೋಸ ಮಾಡೋದು ಯಾರು? ಅವನಿಗೆ ಡಿಫೆಕ್ಟ್ ಇರಬೇಕು, ಅತೃಪ್ತಿ ಇರಬೇಕು. ಪರಮಾತ್ಮ ಪೂರ್ಣ ಕಾಮ, ಯಾಕೆ ಮೋಸ ಮಾಡ್ತಾನ? ಅವನೀಗ ಪೂರ್ಣ ಶಕ್ತ, ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾನೆ? ಮತ್ತೆ ಆಗಿದೆಯಲ್ಲ ಅಂದ್ರೆ ದೇವರು ನಮಗೋಸ್ಕರ ಮಾಡಿದ್ದಲ್ಲ, ಒಳ್ಳೇದನ್ನೇ ಮಾಡಿ. ದೇವ್ರು ಏನ್ ಮಾಡ್ತಾನೋ ಗೊತ್ತೇ ಇರು, ಇಷ್ಟೆಲ್ಲರ ಮತ್ತೆ ಒಳ್ಳೇದ್ ಮಾಡ್ತಾನೆ. ಇದು ಆಶ್ಚರ್ಯ. ಆದದ್ದೆಲ್ಲ ಒಳಿತೆಯಾಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಇನ್ನ ದೇವ್ರು ನಿಜವಾಗ್ಲೂ ಕೆಟ್ಟದ್ದು ಮಾಡಲು ಕೊಟ್ಟಿದ್ರೆ ಅವರು ಬದುಕಲಿಕ್ಕೆ ಆಗ್ತಿದ್ದಿಲ್ಲ. ಯಾರೋ ಸಣ್ಣ ಪುಟ್ಟ ದ್ವೇಷಕ್ಕೆ ಕೊಲೆ ಮಾಡಿ ಬಿಡ್ತಾನೆ ಮನುಷ್ಯ. ಟಿಕೆಟ್ ಚೇಂಜ್ ಕೊಡಲಿಲ್ಲ ಅಂತ ಕೊಂದವರು ಇದ್ದಾರೆ. ಇಮಿಡಿಯೇಟ್ ಆಗಿ ರೂಪಾಯಿ ಚೇಂಜ್ ಕೊಡ್ತಿಲ್ಲ ಅಂತ ಪ್ರಾಣ ತೆಗೆದವರು ಇದ್ದಾರೆ. ದೇವರಿಗೆ ಶಾರ್ಟ್ ಟೆಂಪರ್ ಆಗಿದೆ, ಕತೆ ಮುಗಿದೋಗುತ್ತೆ ಜಗತ್ತಿನ ಕತೆ. ಅವನು ಆಲಿನ ನಾನು ಹೇಳೋರು ಕೋರ್ಟ್ ಕೇಸ್ ಹಾಕಿರಲಿಲ್ಲ, ಅವನ ಮೇಲೆ ಯಾರ್ಯಾರು ಇಲ್ಲ ಇಲ್ಲ, ತಾನೇ ಅಲ್ಟಿಮೇಟು ಪಟ ಪಟ ಹೊರದಾಕ್ಬಿಡ್ತಾ ಇದ್ದ. ದೇವ್ರು ಇವತ್ತು ಕರುಣೆ ಮಾಡಿದ್ದಾನೆ ತನ್ನ ಬದುಕಿದ್ದೇ ಹೊರತು ಇಲ್ಲದ ಹೋದ್ರೆ ನಮ್ಮ ತಪ್ಪುಗಳಿಗೆ ಲೆಕ್ಕವೇ ಇಲ್ಲ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರಲ್ಲಿ ಎಷ್ಟು ಕರುಣೆ ಇದೆ ಯೋಚನೆ ಮಾಡಬೇಕು. ಕರುಣಾ ಸಂಧಿ, ಸಂಧಿನೇ ಪೂರ್ತಿ ರಿಸರ್ವ್ ಪರಮಾತ್ಮನ ಕಾರಣ ವರ್ಣನೆ ಮಾಡಲಿಕ್ಕೆ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ. ಕನಕ ಜಗನ್ ಪುರಂದರದಾಸ ಹೇಳುತ್ತಾರೆ, ಭಿನ್ನಹಕ್ಕೆ ಬಾಯಿಲ್ಲ ವಯ್ಯ, ಅನ್ನಂತ ಅಪರಾಧ ಎನ್ನೊಡೆಗೆ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲ ವಯ್ಯ. ದೇವರಮ್ಮ ಹೇಗಿಟ್ಟಿದ್ದಾನೆ ಅಂತ ಕೇಳಬಾರದು, ಇನ್ನೂ ಹೀಗಿಟ್ಟಿದ್ದಾನಲ್ಲ ಏನು ಕರುಣಾಳು ಅಂತ ಕೇಳಬೇಕು. ನಮ್ಮನ್ನು ಈ ಸ್ಥಿತಿ ಇನ್ನೂ ಇಟ್ಟಿದ್ದಾನಲ್ಲ. ನಿಜವಾಗಲೂ ಪರಮಾತ್ಮ ಕರುಣಾಳು. ದೇವನ್ನು ಬೈಲಕ್ಕೆ ಹೊರಟಿವೋ ನಮ್ಮ ಜೀವನ ಹೋಯಿತು ಅಂತ ಅರ್ಥ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ, ಆಚಾರ್ಯರ ಮಂತ್ರದಂಥ ಮಾತು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರತಿ ಕ್ಷಣದಲ್ಲಿ ನಾವು ದೇವರ ಕರುಣೆಯಿಂದ ಅನುಸಂಧಾನ ಮಾಡಬೇಕು. ಕುಂತಿ ಅದೇ ಮಾತನ್ನು ಹೇಳ್ತಾಳೆ, ಕೃಷ್ಣ ಎಷ್ಟು ಕರುಣಾಳು ನೀನು. ಅಲ್ಲ, ಏನು ಕರುಣಾಳು, ನಿಮಗೇನೇನು ಆಗೋಗ್ಬಿಡ್ತಲ್ಲ ಅಂದರೆ ಅದಲ್ಲ, ಆಗಲೂ ಬದುಕಿಸಲಿಲ್ಲ ನೀನೀಗ, ಎಷ್ಟು ಆಶ್ಚರ್ಯ ಅಂತ ಹೇಳ್ತಾರೆ. ವಿಷಾತ್ ಮಾಗ್ನೇಹೇ ಭಯಾತ್ ಅಸತ್ಸಭಾಯಾಹ, ಎಷ್ಟು ಆಪತ್ತುಗಳು ನಮಗೆ ಬಂದವು, ಅದು ಇಂಪಾರ್ಟೆಂಟ್ ಅಲ್ಲ, ಪ್ರತಿ ಆಪತ್ತಲ್ಲ ಕಾಪಾಡಿದೆಯಲ್ಲ, ಎಷ್ಟು ದೊಡ್ಡವರು ನೀನು ಅಂತ ಹೇಳ್ತಾರೆ. ಈ ಮಾತಾಡಿದ್ರೆ ಹೋಗ್ಬಿಡಿ, ಏನ್ರಿ ಅಂತ ಆಪತ್ತು ಬಿಡಿಸಿಬಿಟ್ಟಿಯಲ್ಲ ಅಂತ ಕೇಳಲಿಲ್ಲ. ಅಷ್ಟು ಆಪತ್ತೇನು ನಮಗೆ ಸುರಕ್ಷಿತ ಕಾಪಾಡಿದ್ದೀಯಲ್ಲ, ನಮಗೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ವಿ, ಎಲ್ಲ ಕೊಟ್ಟಿದ್ದೀಯಲ್ಲ. ಕುಂತಿ ಒಬ್ಬ ಮಹಿಳೆಯಾಗಿ ಮಾತಾಡ್ತಾಳೆ, ಅದು ಜೀವನದಲ್ಲಿ ಭಾರಿ ನೊಂದವಳು ಕುಂತಿ. ಅವಳು ಹೇಳ್ತಾಳೆ, ಅವಳ ನೋವಿನಲ್ಲಿ ಅವಳು ಕಂಡ ಸುಖವನ್ನು ಬಹುಶಃ ಯಾವ ಹೆಂಗಸು ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವಿದೆ ಮನಸ್ಸೊಳಗೆ. ಚಿಕ್ಕ ವಯಸ್ಸಲ್ಲೇ ಗಂಡ ಮೃತನಾಗಿ ಬಿಟ್ಟ, ಎಲ್ಲರೂ ಅಗೇನೆಸ್ಟ್ ಪಾರ್ಟಿ, ಈಗ 5 ಜನ ಮಕ್ಕಳನ್ನು ಕಾಪಾಡಬೇಕಾಗಿದೆ. ಅದು ಕೊಲ್ಲೋದಕ್ಕೆ ತಯಾರಿದ್ದಾರೆ, ಮಕ್ಕಳನ್ನು ಗಮನಿಸ್ಬೇಕು ನಾವೀಗ. ಸಣ್ಣ ಪುಟ್ಟ ಆಪತ್ತವರಿಗಿಲ್ಲ, ಕೊಲ್ಲೋಕೆ ತಯಾರಾಗಿದ್ದಾರೆ. ಚಿತ್ರಹಿಮ ರಾಜ್ಯ ಬರ್ತಾ ಇಲ್ಲ, ಕೋಶ ಇಲ್ಲ, ಪ್ರಾಣಕ್ಕೆ ಅಪಾಯ ಇದೆ. ಕುಂತಿ ಯೋಚನೆ ಮಾಡಲೇ ಇಲ್ಲ. ಕೃಷ್ಣ ಇದ್ದಾನೆ ಮೇಲೆ, ಭೀಮ ಇದ್ದಾನೆ ಈ ಕಡೆ, ಹರಿವಾಯುಗಳನ್ನು ನಂಬಿದ್ದರ ಫಲ ಕುಂತಿ ಇವತ್ತು ಲೋಕಮಾನ್ಯಳಾದ ಸ್ತ್ರೀಯಾಗಿದ್ದಾಳೆ. ಆದ್ದರಿಂದ ದೇವರನ್ನು ಹೇಗೆ ನಂಬಬೇಕು, ಕಷ್ಟ ಬಂದರೆ ಹೆದರಬಾರದು, ದೇವರು ಧೈರ್ಯ ಕೊಟ್ಟಾದ್ರೆ ನಿಶ್ಚಿಂತೆಯಾಗಿರಬೇಕಾಗ. ಯಾವ ಕಷ್ಟ ನಮಗೆ ಕೊಡದೆ ದೇವರು ಎನ್ಯಾರಿಗೆ ಕೊಡಬೇಕಾಗಿದೆ? ಜಡ ಕೊಡಾಗಿಲ್ಲ, ಜಡ ಕಷ್ಟದ ಹೆಸರೇ ಇಲ್ಲ. ದೇವತೆಗಳು ಭಾರಿ ದೊಡ್ಡವರಾದರು, ಕೊಡಬೇಕಾದ ನಮಗೆ ತಾನೆ? ಬಟ್ ಕಷ್ಟ ರಕ್ಷಣೆ ಹೇಗೆ ಮಾಡ್ತಾನೆ, ಅದು ಮುಖ್ಯ. ಕಷ್ಟ ಕೊಡುವ ಮುಖ ಬಿಟ್ಟುಬಿಡಿ, ನಮ್ಮ ಪಾಪದ ಫಲ ರಕ್ಷಣೆಯ ಮುಖವನ್ನು ನೋಡಿ, ಅದು ಕರುಣೆಯ ಪರಿಣಾಮ. ಆ ದೃಷ್ಟಿಯಿಂದ ಪರಮಾತ್ಮ ಆಗಿದ್ದಾನೆ. ಅದು ಲೇಪ, ಲೇಪ ಹೆಸರೇ ಇಲ್ಲ. ಯಥಾ ಸರ್ವಗತಂ ಸೂಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ, ಆಕಾಶ ಇದೆ ಅದಕ್ಕೆ ಲೇಪ ಉಂಟು ಆಕಾಶಕ್ಕೆ? ಆಕಾಶ ಇಲ್ಲದ ಜಾಗ ಇಲ್ಲ, ಅದಕ್ಕೆ ಲೇಪನೇ ಇಲ್ಲ. ಕೆಸರು ತಗೊಂಡು ಹೀಗಿಂದ ಎಸಿತಾನೆ, ಆಕಾಶ ಟ್ರಾವೆಲ್ ಮಾಡ್ಕೊಂಡು ಹೋಗುತ್ತದೆ, ಅಲ್ಲಿ ಬಿಡುತ್ತೆ, ಅಲ್ಲಿ ಕೆಸರಾಗುತ್ತೆ. ಆಕಾಶ ಕ್ಲೀನ್ ಆಗಿ ಹಾಗೆ ಇದೆ. ಪುಣ್ಯ ಆಕಾಶ ತೊಳೆಯಲು ಯಾರು ಸಿಕ್ಕಿಲ್ಲ ಇನ್ನು, ಆಕಾಶ ತೊಳ್ಕೋತ ಯಾರು ಕೂತಿಲ್ಲ, ಆಕಾಶ ಪೇಂಟ್ ಹೊಡಿಲಿಕ್ಕೆ ಯಾರು ಹೋಗಿಲ್ಲ, ಆಕಾಶದ ಮಡಿ ಮಾಡ್ತೀವಿ ಅಂತ ಯಾರು ಹೊರಟಿಲ್ಲ. ಯಾಕೆ? ಲೇಪನೇ ಇಲ್ಲ ಅದಕ್ಕೆ. ಎಂಥ ದೃಷ್ಟಾಂತ! ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ, ಸರ್ವತ್ರ ಇದೆ, ಲೇಪ ಇಲ್ಲವೇ ಇಲ್ಲ. ಎಷ್ಟು ಮೈಲಿಗೆ ಮಾಡ್ಕೊ, ಮೈಲಿಗೆಯವರು ಹೋಗಿಬಿಡ್ತಾರೆ, ನೆಲ ಸರಿಸ್ತಾರೆ, ಆಕಾಶ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ಲೇಪದ ಹೆಸರಿಲ್ಲ. ಇಂಥ ಒಂದು ಸ್ಥಿತಿ ಆಕಾಶಕ್ಕಿದೆಯಲ್ಲ, ಅದೇನು ಗೊತ್ತಾ? ವಿಷ್ಣು ಪಾದ ಅಷ್ಟೇ ಅದು, ವಿಷ್ಣು ಪಾದ ಅಂತ ಆಕಾಶನ ಕರೆದಿರೋದು. ಅದೇ ರೀತಿಯಲ್ಲಿ ತಥಾ ಸರ್ವತ್ರ ಅವಸ್ಥಿತೋ ದೇಹೇ ಪರಮಾತ್ಮ ನಲಿಪ್ಯತೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಅವನಿಗೆ ಲೇಪದ ಹೆಸರಿಲ್ಲ. ಅವನಿಗೆ ಎಲ್ಲ ಕಡೆ ಇದ್ದಾನೆ, ಲೇಪದ ಹೆಸರಿಲ್ಲ. ಈ ಮಾತು ಯೋಚನೆ ಮಾಡಿದರೆ ಗಗನದ ದೃಷ್ಟಾಂತ. ಗಗನವನ್ನು ಯಾರು ನೋಡಿಲ್ಲ, ಆ ದೃಷ್ಟ ಅಪ್ಲಿಕೇಶನ್ ಯಾರು ಮಾಡಿಕೊಂಡಿದ್ದಾರೆ? ದೇವರು ದೇವರಿಗೆ ಲೇಪ ಇಲ್ಲ ಅಂತ ಹೇಳೋದಕ್ಕೆ ಅದಕ್ಕಿಂತ ದೊಡ್ಡ ದೃಷ್ಟಾಂತ ಬೇಕಿಲ್ಲ. ಆಕಾಶವೇ ದೃಷ್ಟಾಂತ. ಗಗನದ ದರ್ಶನ ಭಗವದ್ ದರ್ಶನಕ್ಕೆ ಒಳ್ಳೆಯ ಒಂದು ಸಂಕೇತವಾಗತಕ್ಕಂಥ ದರ್ಶನ. ಇಷ್ಟು ಹೇಳಿ ಇದನ್ನು ಯೋಚನೆ ಮಾಡಿದವರಿಗೆ ದೇವರಿಗೆ ದೋಷ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟ ತಿಳಿಯಲಿಕ್ಕೆ ಬರುತ್ತೆ. ಅವನು ಏನಾದರೂ ಮಾಡಲಿ, ಎಂಥ ಕೆಲಸ ಬೇಕಾದರೂ ಮಾಡಲಿ, ಅವನವೇ ದೋಷಾರೋಪಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ದೋಷದ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂಥ ಪರಮ ಪುರುಷ ಆತ. ದೇವರು ಸಮೂಹ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ ಅಂತಲ್ಲ, ಆತ ನೇಚರ್ ಇರೋದೇ ಹಾಗೆ, ದೇವರ ಸ್ವಭಾವ ಇರೋದೇ ಹಾಗೆ. ಅಂತೂ ಏನೋ ಕಷ್ಟಪಟ್ಟು ಬಿಟ್ಟು ಕಂಸಾದಿಗಳನ್ನು ಕೊಂದು ಒಬ್ಬ ಉಸಿರು ಬಿಟ್ಟು ಬಿಟ್ಟ, ಕೆಲವು ಹೇಳೋರಿದ್ದಾರೆ, ಕಂಸ ಕೃಷ್ಣ ಕೂಡ ಎಷ್ಟು ಕಷ್ಟಪಟ್ಟರಿ ಸಾರ್, ಎಷ್ಟು ಭಾರಿ ಕಷ್ಟಪಟ್ಟ ಕೃಷ್ಣ, ಪಾಪ ಭಾರಿ ಟೆನ್ಷನ್ ಕೃಷ್ಣನಿಗೆ. ಅದು ಅರ್ಜುನ ಎಲ್ಲೋ ಟೈಮ್ ಕೈ ಕೊಟ್ಬಿಟ್ಟ, ಅರ್ಜುನ ಅದ್ರ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಯುದ್ಧ ಮಾಡೋಕ್ಕೆಲ್ಲ ಪ್ಲಾನ್ ಮಾಡಿದ್ರೆ ಯುದ್ಧನೇ ಮಾಡೋಕೆ ಕುತ್ಕೊಂಡ್ಬಿಟ್ಟ. ದೇವ್ರಿಗೆ ಏನು ಟೆನ್ಷನ್ನು? ಕೃಷ್ಣ ಹೇಳ್ತಾರೆ, ಅರ್ಜುನ ಈ ಮಾಡ್ತೀಯ ನಾನೇ ಮಾಡಿ ಮುಗಿಸಿಬಿಡ್ಲು ಅಂತ ಕೇಳ್ತಾನೆ. ನೀನು ಮಾಡಿದರೆ ನಿನ್ನ ಪುಣ್ಯ, ಇಲ್ಲದ್ರೆ ನಾನು ಮಾಡ್ತೇನೆ ಅಷ್ಟೇ. ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿನ್, ನೀನೇನಯ್ಯ ಮಾಡೋದು, ಎಲ್ಲ ಮಾಡಿ ಆಗಿದೆ ಈ ಮಧ್ಯೆ. ಈ ಮಾತನ್ನು ಯೋಚಿಸಿದರೆ ಭಗವಂತನ ಹಿರಿಮೆ ಭಾರಿ ಅಪೂರ್ವವಾದದ್ದು. ಅಷ್ಟು ಹೇಳಿ ಇನ್ನೇ, ಯಥಾ ಪ್ರಕಾಶಯತ್ಯೇಕ ಕೃಷ್ಣಂ ಲೋಕಮಿಮಂ ರವಿಹಿ, ಇದು ಭಗವಂತನ ಮತ್ತೊಂದು ಮಹಿಮೆ. ಕ್ಷೇತ್ರಂ ಕ್ಷೇತ್ರಿ, ಅದೇ ರೀತಿಯಾದ ಭಗವಂತ ಇಡೀ ಕ್ಷೇತ್ರವನ್ನು ಒಬ್ಬ ಭಗವಂತ, ಪ್ರಕಾಶಯತ್ಯೇಕ ಒಬ್ಬನೇ ಬೆಳಗ್ತಾ ಇದ್ದಾನೆ. ಇಡೀ ವಿಶ್ವವನ್ನು ಭಗವಂತ ಒಬ್ಬನೇ ಬೆಳಗ್ತಾನೆ ಅಂತ ಹೇಗೆ ನಂಬಬೇಕು ಅಂದರೆ, ಸೂರ್ಯ ನೋಡಿ, ಇಡೀ ಜಗತ್ತಿನ ಬೇಳೆ ಕೊಡೋಕ್ಕೆ ಅಮೆರಿಕಕ್ಕೊಬ್ಬ ಸೂರ್ಯ, ನಮಗೊಬ್ಬ ಸೂರ್ಯ ಅಂತಿಲ್ಲ, ಉತ್ತರ ಭಾರತಕ್ಕೊಬ್ಬ ಸೂರ್ಯ, ದಕ್ಷಿಣ ಭಾರತಕ್ಕೊಬ್ಬ ಸೂರ್ಯ ಇಲ್ಲ, ಇಡೀ ಜಗತ್ತು ಒಬ್ಬನೇ ಸೂರ್ಯ. ಎಂಥ ಮ್ಯಾಜಿಕ್ ಇದು! ಒಂದು ಸೂರ್ಯ ದರ್ಶನ ಮಾಡಿದರೆ ಭಗವಂತ ಈ ದೃಷ್ಟಾಂತ ಗೊತ್ತಾಗ್ತದೆ. ಒಬ್ಬ ಸೂರ್ಯ ವಿಶ್ವವನ್ನು ಹೇಗೆ ಬೆಳಗ್ತಾ ಇದ್ದಾನೆ, ಇಲ್ಲಿ ಎಷ್ಟು ಟ್ಯೂಬ್ಲೈಟ್ ಇವರು ಇಷ್ಟು ಬೆಳಗ್ಗೆ, ಇಷ್ಟಾದ್ರೂ ಡಲ್ಲೇ ಇರ್ತದೆ. ಈ ಟ್ಯೂಬ್ಲೈಟ್ ಹಾಕಿದ್ರು ಕೂಡ ಮನುಷ್ಯನ ಎಫರ್ಟ್ಸ್ ಇಷ್ಟೇ, ಎಷ್ಟು ಮಾಡಿದ್ರು ಅದು ಹೈಲಿ ಲಿಮಿಟೆಡ್. ಆದರೆ ಭಗವಂತ ಒಬ್ಬ ಸೂರ್ಯನ ಹೇಗಿಟ್ಟು, ಸ್ವಲ್ಪ ಹತ್ರ ಇಟ್ಟಿದ್ರೆ ಯಾವಾಗಲೂ 48-44 ಸುಟ್ಟೋಗ್ಬಿಡ್ತಿದ್ದ, ಸೊ ದೂರ ಇಟ್ಟಿದ್ರೆ ಬೆಳೆನೇ ಬೆಳೀತಿದ್ದಿಲ್ಲ. ಹೇಗೆ ಬರತ್ತೆ ಸೆಟ್ ಮಾಡಿದ್ದಾನ? ಅದನ್ನು ದೀಪ ಇಲ್ಲ ಹಾಕು, ಅಲ್ಲಿ ಹಾಕು, ವೈರ್ ಚೇಂಜ್ ಮಾಡು, ರಿಪೇರಿ ಗೃಹೋಪೇಶ ಮಾಡಿದಾಗಿನಿಂದ ಬಿಡೋವರೆಗೂ ರಿಪೇರಿ ಆಗ್ತಾನೆ ಇರ್ತವೆ ಸಾಮಾನ್ಯವಾಗಿ. ಅದಲ್ಲೂ ಸರಿ ಇಲ್ಲ, ಇದು ವಾಸ್ತು ಸರಿ ಇಲ್ಲ, ಬುದ್ಧಿ ತಲೆನೇ ಸರಿ ಇಲ್ಲ, ವಾಸ್ತು ಸರಿ ಇರ್ತದೆ. ಬದ್ದೇವರಿಗೆ ಪಾಪ ತಲೆ ಕೆಟ್ಟವ್ರಿಗೆ ವಾಸ್ತು ತಗೊಂಡು ಏನು ಮಾಡ್ತಾನೆ? ನಮ್ಮ ಸ್ಥಿತಿ ಆಗಿದೆ. ದೇವರು ಹೇಗೆ ಫಿಕ್ಸ್ ಮಾಡಿದ್ದಾರೆ ನೋಡಿ ಅದನ್ನ. ಅದು ಅದಕ್ಕೆ ಸೂರ್ಯನ ಯಾಕೆ ಕೈ ಮುಗಿತೆ ನಾವೀಗ? ದೇವರು ಭಗವಂತ ಇಟ್ಟ ಜ್ಯೋತಿ ಅಂತ ಕೈ ಮುಗಿಯುತ್ತೆ. ದೇವರಿಟ್ಟಂಥ ಬೆಳಕದು ಒಂದು ಆ ರೀತಿ ಇಡ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಏನು ಪರ್ಫೆಕ್ಷನ್ ಅದು, ಏನು ಋತುಮಾನಗಳ ವ್ಯವಸ್ಥೆ ಏನು. ಇವತ್ತು ಮನುಷ್ಯ ಯಾವ ವ್ಯವಸ್ಥೆ ಆ ರೀತಿ ಮಾಡಿ ಒಂದು ಕಡೆ ಮಾಡೋಕ್ಕಾಗದು, ಮನೆಯೊಳಗೆಲ್ಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ವಿಶ್ವಕ್ಕೆ ಭಗವಂತ ಮಾಡಿದ್ದಾನೆ ಅಂದರೆ ಅವನು ಮಾಡತಕ್ಕಂಥ ಕಾರ್ಯಕ್ಕೆ ಹೋಲಿಕೆ ಕೊಡಲಿಕ್ಕೆ ಬರೋದಿಲ್ಲ. ಭಗವಂತನ ಸೃಷ್ಟಿ ಹೇಗಿದೆ ಅಂದರೆ ಭಗವಂತನ ಸೃಷ್ಟಿ ಇದ್ದಾಗೆ ಇದೆ. ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಆಚಾರ್ಯರೇ ಮಾತು ಸಮಸ್ತ ವೇದಾದಿಶಾಸ್ತ್ರಗಳ ಸಾರ. ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಏನು ಚಿತ್ರ, ಏನು ವಿಚಿತ್ರ, ಏನು ವ್ಯವಸ್ಥೆ, ಎಂಥ ಪರ್ಫೆಕ್ಷನ್ ಭಗವಂತ ಇಟ್ಟಿದ್ದಾನೆ. ಮೋಡಗಳು ಬರೋ ಕ್ರಮ ಏನು, ಮಳೆ ಬರೋದೇನು, ಮಳೆ ಆಯಿತು ಆಗಲಿಲ್ಲ, ಎಷ್ಟು ಹಿನ್ನೆಲೆ ಇದೆ ಅದರೊಳಗೆ. ಪ್ರತಿಯೊಂದು ಹಿನ್ನೆಲೆಯಲ್ಲಿ ನಾವು ಎಷ್ಟು ಕೊಡ ನಿರ್ಸೈತೆ ಹಾಕಿ ಬರುತ್ತೆ. ಸೊ ನೋಡ್ತಾನೆ, ನೀರ್ಮಯ ನೋಡಿದ್ರೆ, ಜಲಮಯ, ಒಂದು ಹನಿ ನೀರಿಲ್ಲ. ಎಷ್ಟು ಆಡುಗು ಎಷ್ಟು ಮಿಷಿನಿಂದ ತಂದು ಹಾಕ್ತೀರಿ ನೋಡಂತೆ ನೀವೀಗ, ಸಾಧ್ಯ ಇದೆಯಾ? ಏನೇ ಇಲ್ಲ. ಒಂದು ಕ್ಷಣಕ್ಕೆ ನೀರು ಎಲ್ಲೋ ಜಲಮಯ ಮಾಡಿಬಿಡ್ತಾನೆ. ಎಂಥ ಪವಾಡ ಪರಮಾತ್ಮನದಿ. ಇಂಥ ಪವಾಡ ಯಾವ ಬಾಬಾ ಮಾಡ್ತಾನೆ? ಬರೀ ಬೂದಿ ಗೀದಿ ಕೊಟ್ಬಿಟ್ಟು ಮುಗಿಸಿಬಿಡ್ತಾನಲ್ಲ, ಎಷ್ಟು ಅನ್ಯಾಯ. ಜನ ಸಾಲು ಸಾಲು ಹೋಗ್ತಾ ಇರ್ತಾರೆ. ಅವ್ರು ಏನೋ ಕೊಡ್ತಾನೆ, ಅವ್ರು ತೆಗೆಯೋದಿಲ್ಲ. ಭಗವಾನ್ ಅಂದ್ಕೊಂಡಿದ್ದಕ್ಕೆ ಬೈಯೋದು ಅಷ್ಟೇ. ಯಾರೋ ಏನೋ ಮಾಡ್ತಾರೆ, ಏನೋ ತಪ್ಪಲ್ಲ ಪಾಪ, ಲಿಮಿಟೇಷನ್ಸ್ ಅವೆಲ್ಲ. ಆದರೆ ಕರ್ಕೊಳ್ಳೋಕೆ ಹೋಗಬಾರದು. ಮತ್ತೆ ತಾನು ಭಗವಾನ್ ಅಂತ ಕರ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಭಗವಂತನ ಹೊರತು ಯಾರಿಗೂ ಇಲ್ಲ ಹಕ್ಕು. ಅಹಂ ಕೃಷ್ಣಸ್ಯ ಪ್ರಭವ, ಭಗವಂತ ಹೇಳ್ತಾನೆ, ನಾ ಏನನ್ನೂ ಮಾಡಬಲ್ಲೆ ಅರ್ಜುನ. ಆ ರೀತಿ ಮಾಡಬೇಕಾದ್ರೆ ಅನ್ಕೊಳ್ಳಿ, ಏನು ಮಾಡೋದು ಈ ಮಧ್ಯೆ? ಇವತ್ತು ನಮ್ಮ ಜನ ಭಗವದ್ಗೀತೆ ಓದಿದ ಮೇಲೆ ನಿಜವಾದ ಭಗವಂತನ ಒಂದ್ಸರ್ತಿ ಆನೆ ನೋಡಿಬಿಟ್ರೆ, ಯಾವ ಆನೆ ಅಂತ ತೋರಿಸಿಬಿಟ್ರೆ, ಇರುವೆ ತೋರಿಸಿ ಆನೆ ಅಂದರೆ ಹೋಗಯ್ಯ ಸಾಕು ಅಂತ ಹೇಳಿ. ಚಿಕ್ಕ ಪಕ್ಕಡಬೇಕಾದ್ರೆ ಇರುವೆ ಆನೆ ಆನೆ ಅಂತ, ಆನೆ ಆನೆ ಅನ್ನೋದು ಪಾಪ ಅದನ್ನೇ. ಅದು ಆನೆ ನೋಡಿದ ಮೇಲೆ ಹೋಗಯ್ಯ ಅಂತ ಹೇಳ್ತೀನಿ, ನಿಮಗೆ ಆನೆ ಗೊತ್ತೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇವತ್ತು ಹಾಗೆ ಭಗವದ್ಗೀತೆ ನೋಡಿದ ಮೇಲೆ ದೇವರು ನೋಡ್ತೇವಲ್ಲ, ಆಗ ದೇವರು ಯಾರಂತ ಗೊತ್ತಾಗ್ತದೆ. ಇಲ್ಲವರು ಯಾರೋ ಬಾಯಿಲ್ಲ ದೇವ್ರನ್ನ ಕೇಳಿಬಿಟ್ಟು ಇರುವೆಗಿರುವೆ ದೇವ್ರು ತೋರಿಸ್ತಾರೆ ಅಷ್ಟೇ. ಅವರು ಇರುವೆಗಿರುವೆ ಬೂದಿಗಿದೆಯಲ್ಲ ದೇವರಲ್ಲ, ದೇವರನ್ನ ಹೀಗೆ ನೋಡಿದ್ರೆ ದೇವರಲ್ಲ, ಹಾಗೆ ನೋಡಬೇಕಲ್ಲ. ಪ್ಲೇನ್ ಹೋಗುತ್ತೆ, ಬಗ್ಗೆ ನೋಡಿದ್ರೆ ಪ್ಲೇನ್ ಎಲ್ಲ ಹೋಗುತ್ತೆ ಅಂತ ಕೇಳಿ. ಪ್ಲೇನ್ ಏನು ತಗೊಬಿಡಿ, ಇರುವೆ ತಗೊಂಡಿದ್ದೆ, ಆಕಾಶ ನೋಡು ಅಂತ ಹೇಳ್ತಾರೆ. ಪ್ಲೇನ್ ಹೋಗೋ ದಾರಿನೇ ಬೇರೆ, ಭಗವಂತನ ರೀತಿಯೇ ಬೇರೆ. ಆದ್ದರಿಂದ ಮೇಲೆ ನೋಡಬೇಕು ನಾವು ಅದನ್ನು. ಭಗವಂತ ಎಲ್ಲರ ಮೇಲಿರೋದೇ ಅದಕ್ಕೆ ಕಾರಣ. ಅದು ವರ್ಣನೆ ಮಾಡ್ತಾ, ಕೃಷ್ಣಮೇಕಂ ಏಕಃ ರವಿಹಿ, ಇಡೀ ಜಗತ್ತನ ಒಬ್ಬನು ಸೂರ್ಯ ಬೆಳಗ್ತಾನಲ್ಲ, ಒಬ್ಬ ಭಗವಂತ ಇಡೀ ಕ್ಷೇತ್ರವನ್ನು ಬೆಳಗ್ತಾನೆ, ಸೂರ್ಯನ ಸಮೇತ ಬೆಳಗ್ತಾನೆ. ಇದು ಆಶ್ಚರ್ಯ. ಸೂರ್ಯ ಬೆಳಗ್ತಾನೆ, ಸೂರ್ಯನ ಬೆಳೆಸೋ ಕೂಡ ಪರಮಾತ್ಮನೇ. ಮುಂತಾನೆ ಹೇಳ್ತಾನೆ, ಯದಾದಿತ್ಯ ಕಥಂ ತೇಜ ಜಗದ್ಭಾಸಯತೆ ಅಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಒಳಗಿದ್ದು ಬೆಳಗಿಸ್ತಾನೆ ಅಂದರೆ ಸೂರ್ಯನನ್ನು ದೇವರು ಅಂತ ತಿಳ್ಕೊಂಡು ಜನ ಇದ್ದಾರೆ, ತಪ್ಪದು. ಭಗವದ್ಗೀತೆ ಹೇಳ್ತದೆ, ಸೂರ್ಯ ದೇವರಲ್ಲ, ಸೂರ್ಯ ದೇವರ ಬೆಳಕಿನಿಂದ ಬೆಳಗ್ತಾನೆ, ಒಳಗಿದ್ದು ಬೆಳಕೊಡೋನು ಭಗವಂತನೇ. ಅದಕ್ಕೆ ಸೂರ್ಯ ನಾರಾಯಣ ಅಂತ ಕಲ್ಪನೆ ಬಂತು. ಸೂರ್ಯ ನಾರಾಯಣ, ಸೂರ್ಯ ನಾರಾಯಣ ಅಲ್ಲ, ಸೂರ್ಯನ ಒಳಗೆ ನಾರಾಯಣ. ಧ್ಯೇಯಸ್ಸದಾ ಸವಿತೃ ಬಂಡಲ ಮಧ್ಯವರ್ತಿ, ಇದೇ ಲೈಟ್ ದೀಪ ಕೊಡೋದು ಬೆಳಕು ಕೊಡುತ್ತೆ ಅಲ್ಲ, ಬಲ್ಬ್ ಬೆಳಕು ಕೊಡೋದಿಲ್ಲ, ಆ ಕರೆಂಟ್ ಇದ್ರೆ ಮಾತ್ರ ಬೆಳಕು ಬರಲಿಕ್ಕೆ ಸಾಧ್ಯ. ಭಗವಂತ ಒಳಗಿಂತ ಬೆಳಗ್ತಾ ಇದ್ದಾನೆ, ಹಾಗೆ ಇಡೀ ವಿಶ್ವವನ್ನು ತಾನು ಬೆಳಗ್ತಾನೆ. ಅರ್ಜುನ ಯೋಚನೆ ಮಾಡಬೇಡ ಅಂತ ಹೇಳಿದ. ಇಷ್ಟೆಲ್ಲ ಹೇಳಿದ್ದೇನೆ, ಏನು ಪ್ರಯೋಜನ ಗೊತ್ತಾ? ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ವಿಭಾಗಂ ಜ್ಞಾನಚಕ್ಷುಷ ಅಂತರಂ ಜ್ಞಾನಚಕ್ಷುಷ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಏ ವಿದುಹು ಯಾಂತಿತೆ ಪರಾಂ ಗತಿಂ ಅಂತ ಹೇಳುತ್ತಾರೆ. ಏ ವಿದುಹು, ಅವರು ಪರಗತಿಯನ್ನು ಹೊಂದುತ್ತಾರೆ. ಇದು ಭಗವಂತ ಫಲಶ್ರುತಿ ಹೇಳಿ, ಅಧ್ಯಾಯಿಕ ಫಲಶ್ರುತಿ. ಮೊದಲನೇದಾಗಿ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನು ಅರ್ಥ ಮಾಡ್ಕೋಬೇಕು. ಅಂತರಂ, ಅವ್ರು ಎಷ್ಟು ಭೇದ ಇದೆ ತಿಳಿಬೇಕು. ಕ್ಷೇತ್ರದ ರೀತಿ ಏನು, ಕ್ಷೇತ್ರಜ್ಞನ ರೀತಿ ಏನು ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂತರಂ ಜ್ಞಾನಚಕ್ಷುಷ, ಜ್ಞಾನದಿಂದ ತಿಳಿಯಬೇಕಿದೆ, ಜ್ಞಾನದಿಂದ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಭೂತ ಪ್ರಕೃತಿ ಮೋಕ್ಷಂಚ, ಭೂತಾನಾಂ ಪ್ರಕೃತೇಹೇ ಮೋಕ್ಷಂ ಅಂತ ಒಂದನ್ವಯ, ಇನ್ನು ಭೂತಾನಾಂ ಸಕಾಶಾತ್ ಪ್ರಕೃತೇ ಸಕಾಶಾತ್ ಮೋಕ್ಷಂ ಅಂತ ಇನ್ನೊಂದು ಅನ್ವಯ. ಇಡೀ ಪಂಚಭೂತಗಳ ಒಂದು ಬಂಧನದಿಂದ, ಪ್ರಕೃತಿಯ ಬಂಧನದಿಂದ ಬಿಡುಗಡೆ ಹೇಗಾಗುತ್ತೆ ಎಂಬುದನ್ನು ಇಲ್ಲಿ ಹೇಗೆ ಇಲ್ಲಿ ಹೇಳಿದ ಕ್ರಮದಲ್ಲಿ ತಿಳ್ಕೋಬೇಕಾದ. ಅದೇ ರೀತಿಯಲ್ಲಿ ಎಲ್ಲ ಭೂತಗಳು ಕೂಡ ಮೋಕ್ಷವನ್ನು ಕಾಣಕ್ಕೆ ಏನು ದಾರಿ ಅಂತ ಹೇಳಿದನಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಕ್ಷೇತ್ರ ಕ್ಷೇತ್ರಜ್ಞರ ವಿಭಾಗವನ್ನು ತಿಳಿಬೇಕು. ಎಷ್ಟು ಜನ ತಿಳಿದ್ರು? ಎಲ್ಲರೂ ಕ್ಷೇತ್ರಜ್ಞ ಕರೆದವರು ಏನು ತಿಳ್ಕೊಂಡಾಗಾಯ್ತು? ಈಗ ಎಲ್ಲರೂ ಕ್ಷೇತ್ರಜ್ಞರಲ್ಲ, ಭಗವಂತ ಒಬ್ಬನೇ ಕ್ಷೇತ್ರಜ್ಞ. ಕ್ಷೇತ್ರ ಅಂದರೆ ವಿಶ್ವ, ಅನ್ನು ಬಲ್ಲವನು ಭಗವಂತ ಒಬ್ಬನೇ. ಆದ್ದರಿಂದ ಭಗವಂತನೇ ಎಲ್ಲವನ್ನು ಬಲ್ಲವನಾದ್ದರಿಂದ ಅಂತ ಭಗವಂತನನ್ನು ನಾವು ಈ ಕ್ಷೇತ್ರದ ನಿಯಾಮಕ ಸರ್ವಸ್ವಾಮಿ ಅಂತ ಭಾವಿಸಿಬಿಟ್ಟು ಆರಾಧನೆ ಮಾಡಿದರೆ ಈ ಪ್ರಕೃತಿ ಬಂಧನದಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ. ಏ ವಿದುಹು ತೇ ಯಾಂತಿ ಪರಾಂ ಗತಿ, ಅವರು ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾರೆ, ಅವರು ಶ್ರೇಷ್ಠವಾದ ಗುರಿಯನ್ನು ತಲುಪುತ್ತಾರೆ. ಇದು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದ ಫಲಶ್ರುತಿ. ಅರ್ಜುನ ಇದನ್ನೇನು ತಿಳಿದ, ಅದನ್ನು ಅರ್ಥ ಮಾಡಿಕೊಂಡಾಗ ನಿಜವಾಗಲೂ ಕೂಡ ದೇವರನ್ನು ಹೇಗೆ ನಂಬಬೇಕು, ಹೇಗೆ ನಾವು ಸಂಸಾರದ ಬಿಂದು ಬಿಡುಗಡೆಗೆ ದಾರಿ ಕಾಣಬೇಕು ಅಂತ ಗೊತ್ತಾಗತ್ತೆ. ಅಷ್ಟು ಹೇಳಿ ಇದಿರ್ತಕ್ಕಂಥ ಪದಗಳಿಗೆ ಅನೇಕ ವಿವರಣೆ ಬೇಕಲ್ಲ, ಮುಖ್ಯವಾಗಿ ಗುಣಗಳ ಬಗ್ಗೆ ವಿವರಣೆ ಬೇಕು. ಭಗವಂತ 14ನೇ ಅಧ್ಯಾಯ ಪೂರ್ತಿ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಆ ತೀರ ವಿಚಿತ್ರ ಕಾನ್ಸೆಪ್ಟ್. ನಾನು ಓದಿದವರಿಗೆ ಪ್ರತಿನಿತ್ಯ ಧ್ಯಾನ ಹೇಗೆ ಮಾಡಬೇಕು, ನಿತ್ಯ ಜೀವನದಲ್ಲಿ ಬದುಕು ಹೇಗೆ ಬದುಕಬೇಕು ಅಂತ ಗೊತ್ತಾಗುತ್ತೆ. ನಿತ್ಯ ಜೀವನವನ್ನು ನಮ್ಮ ಗುಣಗಳ ಹಿನ್ನೆಲೆ ಅರ್ಥ ಮಾಡಿಕೊಳ್ಳೋದು ಅಂದರೆ ರಿಯಲಿ ಅದು ಸೂಪರ್ ಫಿಲಾಸಫಿ. ಅದನ್ನೆಲ್ಲ 14ನೇ ಅಧ್ಯಾಯದಲ್ಲಿ ಭಗವಂತ ಮುಂದಿಡ್ತಾ ಇದ್ದಾರೆ. ಈ ಬಾರಿಯ ಪ್ರವಚನ ಮಾಲಿಕೆಯಲ್ಲಿ ಈ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತಕ್ಕಂತಹ ಅಧ್ಯಾಯವನ್ನು ನೋಡಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಗವದ್ಗೀತೆಯ ಪ್ರವಚನ ಈ ರಾಮಮಂದಿರದಲ್ಲಿ ಪ್ರಾರಂಭವಾಗಿ ಈಗಾಗಲೇ 2 ವರ್ಷ ಆಯಿತು. ಈಗಾಗಲೇ 2 ವರ್ಷದ ಮೇಲೇ ಆಗಿದೆ. ಆದರೆ ಭಾರಿ ಇಲ್ಲಿಯ ಕಾರ್ಯಕರ್ತರುಗಳು ಭಾರಿ ಆಸಕ್ತಿಯಿಂದ, ಯಾವುದೇ ಒಂದು ಸಂಸ್ಥೆಗಳು ಒಂದು ಪ್ರವಚನ ಕಾರ್ಯಕ್ರಮ ಹಿಡಿದ ಮೇಲೆ ಅದು ಮುಂದುವರಿಸತಕ್ಕಂಥದ್ದು ಭಾರಿ ಕಡಿಮೆ. ಯಾವುದೋ ಕಾರಣದಿಂದ ಅದು ತಪ್ಪೋಗೋದೇ ಜಾಸ್ತಿ ಸಾಮಾನ್ಯವಾಗಿ. ಆದರೆ ಇಲ್ಲಿಯ ಜಗನ್ನಾಥರಾಯರ ನೇತೃತ್ವದ ಒಂದು ವಿಶೇಷವಾದಂಥ ವ್ಯವಸ್ಥೆ, ಪ್ರತಿ ತಿಂಗಳು ಸಹ ಆಗಬೇಕು ಅಂತಕ್ಕಂಥ ವ್ಯವಸ್ಥೆ, ಪ್ರತಿ ತಿಂಗಳು ಆಗದೆ ಹೋದರೂ ಕೂಡ ಕಾರ್ಯಕ್ರಮ ಆಗೋ ನಿಶ್ಚಿತವಾಗಿ ನಡೀತಾ ಇದೆ. ಅವರ ಉತ್ಸಾಹಕ್ಕೆ ಎಷ್ಟು ಅಭಿನಂದನೆ ಸೇರಿಸಿದರೂ ಸಾಲದು. ನಿಜವಾದ ಅರ್ಥದಲ್ಲಿ ಅವರು ಜ್ಞಾನ ಕಾರ್ಯಕ್ಕಿಂತ ದೊಡ್ಡ ಕೆಲಸ ಜಗತ್ತಿನಲ್ಲಿ ಯಾವುದೂ ಇಲ್ಲ ತತ್ವವನ್ನು ನಾವು ಸದಾಕಾಲ ಭಾವಿಸಬೇಕು. ಅದು ಅತಿ ಜೀವನದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಅಂದರೆ ಅದು ಒಂದೇ. ಉಳಿದೇನು ಮಾಡಿದರೂ ಕೂಡ ಅದಕ್ಕೆ ಸಹಾಯಕವಾಗಬೇಕೇ ಹೊರತು ಅದನ್ನು ಬೀಟ್ ಮಾಡತಕ್ಕಂಥ ವಸ್ತು ಯಾವುದೂ ಇಲ್ಲ. ಅದನ್ನು ವ್ರತವನ್ನಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ರಾಮ ಮಂದಿರಂ ಅಸೋಸಿಯೇಷನ್ನ ಕಾರ್ಯಕರ್ತರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಇದರಲ್ಲಿ ಪ್ರಾಯೋಜಕರಾಗಿ ಪ್ರತಿ ಬಾರಿಯೂ ಕೂಡ ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದವರು ಪಾಲ್ಗೊಳ್ಳುತ್ತಾರೆ. ಅದೇ ರೀತಿ ಶ್ರೀಮತಿ ಪ್ರಮೀಳಾ ಮುರಳೀಧರ ರಾಯರವರು ಅವರು ಪಾಲ್ಗೊಂಡಿದ್ದಾರೆ, ಮತ್ತು ಶ್ರೀ ಗುರುರಾಜ ದೇಶಮುಖ್ ಅವರು ಮೊದಲಾದ ಒಂದು ಗುಂಪು ವಿಶೇಷವಾದ ಆಸ್ತಿಕವರಿಂದ ಇದರಲ್ಲಿ ಪಾಲ್ಗೊಂಡಿದೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ತಮ್ಮೆದುರು ವಿಶೇಷ ಕೃತಜ್ಞತೆಗಳನ್ನು ಹೇಳ್ತಾ, ವಿಶೇಷವಾಗಿ ಭಗವದ್ಗೀತೆಯ ಪ್ರವಚನಕ್ಕೆ ನಿಮ್ಮೆಲ್ಲರ ಒಂದು ಆಸಕ್ತಿ, ಅದನ್ನು ಮುಂದುವರಿಸಲೇಬೇಕು ಅನ್ನುವಷ್ಟು ಎಷ್ಟೊತ್ತಿನ ಕೆಲವು ಅಧ್ಯಾಯ ಬೇಗ ಮುಗಿಸ್ಬೇಕು ಅನಿಸಿದರೂ ಕೂಡ ನಿಮ್ಮ ಒಂದು ಉತ್ಸಾಹ ನೋಡಿದಾಗ ಪ್ರತಿ ಶ್ಲೋಕ ಹೇಳ್ತೀರಿ ಅಂತ ಮೊದಲೇ ಹೇಳಿದ್ದೆ. ಆ ಅರ್ಥದಲ್ಲಿ ಪ್ರತಿ ಶ್ಲೋಕನ ಹೇಳೋದಕ್ಕೆ ಕಾರಣ ನಿಮ್ಮ ಆಸಕ್ತಿಯಿಂದ ಹೇಳೋದಕ್ಕೆ ಸಾಧ್ಯವಾಗಿದೆ. ನಿಮಗೂ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಮುಂಜಾನೆ ಪ್ರವಚನ ಮಾಲಿಕೆ ಇಲ್ಲಿ ಆಗಸ್ಟ್ 4ರಿಂದ ಆಗಸ್ಟ್ 10, 7 ದಿವಸಗಳ ಕಾಲ. ಮೊದಲೇ ಹೇಳಿದ್ರೆ ಈಗ ಜುಲೈ 28ರಿಂದ ಆಗಸ್ಟ್ 3ರವರೆಗೆ ಮಹಾಭಾರತ ಪ್ರವಚನ ವಿಜಯಭಾರತಿ ಶಾಲೆಯಲ್ಲಿ ನಡೆದು ಬಿಟ್ಟು ಅದರ ಮುಂದಿನ ದಿವಸವೇ ಇಲ್ಲಿ ಪ್ರಾರಂಭವಾಗಿ ಈ ಸರ್ತಿನ ಹಾಗೆ ಆಗಿದ್ದಾರೆ. ಮುಗಿದಷ್ಟು ಮರುದಿಸಲು ಪ್ರಾರಂಭವಾಯಿತು. ಇಲ್ಲಿ 4ರಿಂದ ಪ್ರಾರಂಭವಾಗಿ ಆಗಸ್ಟ್ 4ರಿಂದ ಆಗಸ್ಟ್ 10ರವರೆಗೆ ಆ ಬಾರಿ ಗುಣತ್ರಯ ವಿಭಾಗ ಯೋಗ, ಅನಂತರದ್ದೇ 15ನೇ ಅಧ್ಯಾಯ ಪ್ರತಿನಿತ್ಯ ಪಾರಾಯಣ ಮಾಡ್ತಾ 15ನೇ ಅಧ್ಯಾಯ. ಅದು ಸಾಧ್ಯವಾದರೆ ಎರಡನ್ನು ಅಥವಾ ಒಂದೊಂದು ಖಚಿತವಾಗಿ ಮುಗಿಯುತ್ತೆ ಅಂತ ಹೇಳ್ತಾ, ಇವತ್ತು ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.